ಬೇಕಿದೆ, ನಗ್ತಾ ಇದ್ದಾನೆ. ಮತ್ತೆ ಯಾರು ನಗ್ತಾರೆ ಗೊತ್ತೇನು, ದಾರಿಯಲ್ಲಿ ಹೋಗ್ತಾ ಮನೆ ಮಾತಾಡ್ತಾ ಕೂತಿರ್ತಾರೆ, ಕರೆಂಟ್ ಹೋಗ್ಬಿಡುತ್ತೆ ತಕ್ಷಣ ಉಳಿದ ಹಾ ಅಂತಾರೆ. ಓನರ್ ಏ ನಗ್ತಾನೆ, ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾನೆ. ವರ್ಕ್ ಆಗುತ್ತಾ ಇನ್ವರ್ಟರ್ ಆಕ್ಸಿಡೆಂಟ್ ನಿಮಿಷಕ್ಕೆ ಬರುತ್ತೆ ನೋಡಿ ಅಂತ ಹೇಳಿ ಇಮಿಡಿಯೇಟ್ ಆಗಿ. ಆದ್ರೆ ಅದು ಇಲ್ದೋಡಿ ಗಾಬರಿ ಆಗಿಬಿಡ್ತಾನೆ, ಏನಾಯ್ತಪ್ಪ ಅಂತ ಶುರು ಮಾಡ್ತಾನೆ. ಮತ್ತೆ ರೆಮಿಡಿ ಗೊತ್ತಿದ್ದವನಿಗೆ ದುಃಖ ಆಗೋದಿಲ್ಲ, ಖುಷಿಯಾಗಿಬಿಡುತ್ತೆ. ಅರ್ಜುನನ ಸಮಸ್ಯೆಗೆ ಪರಿಹಾರ ಭಗವಂತನಿಗೆ ಗೊತ್ತಿರೋದಕ್ಕೆ ನಗನಗುತ್ತಾ ಮಾತಾಡ್ತಾ ಇದ್ದಾನೆ. ಈ ನಗುವಿನೊಳಗೆ ಎಷ್ಟೆಲ್ಲ ಅರ್ಥ ಇದೆ. ಈಗ ದೊಡ್ಡ ಹುಡುಗ ಪ್ರಶ್ನೆ ಕೇಳ್ತಾನೆ, ಸೀರಿಯಸ್ ಪ್ರಶ್ನೆ ಕೇಳ್ಬಿಡ್ತಾನೆ, ಮೇಷ್ಟ್ರು ಪ್ರೊಫೆಸರ್ ನಕ್ಬಿಡ್ತಾನೆ ಒಂದ್ಸಲ. ಹುಡುಗ ರಾತ್ರಿಯೆಲ್ಲ ಕಟ್ಬಿಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ, ಮೇಷ್ಟ್ರಿ ಕೇಳಿದ್ ನಕ್ಬಿಡ್ತಾನ ಒಂದ್ ಸಲಕ್ಕೆ. ಯಾತಕ್ಕೆ ನೋಡ್ಬಾ ಹೀಗೆ ಮಾಡೋ ಅಂತ ಹೇಳ್ಬಿಡ್ತಾರೆ, ಖುಷಿ ಅವನಿಗೆ. ಇವತ್ತೊಂದು ಮೇಷ್ಟ್ರು ನಗ್ತಾರಂತ ಗ್ಯಾರಂಟಿ ಇಲ್ಲ, ಅವ್ರು ಬೈತಾರೆ ಕೆಲವರೆಲ್ಲ, ಇಂಥವತ್ತು ಮರ್ಯಾದೆ ಕಳೆದು ಬಿಡ್ತಾನೆ ಇವನು ಅಂತ ಹೇಳಿಬಿಟ್ಟು ಬೈದು ಗೆಟ್ ಔಟ್ ಆಫ್ ದಿ ಕ್ಲಾಸ್ ಏನ್ ಮಾಡ್ತೀರಿ ಆಗಿದ್ರೆ. ಅಂದ್ರೆ ಗೊತ್ತಿದ್ದವನ ರೀತಿನೇ ಬೇರೆ ಅಂತ ಅರ್ಥ. ಅದಕ್ಕೆ ನಗು ಬರಬೇಕಾದ್ರೆ ಉತ್ತರ ಗೊತ್ತಿರಬೇಕು ಅವರಿಗೆ. ಅಂದ್ರೆ ಗೊತ್ತಿರೋದು ಅಂದ್ರೆ ಜ್ಞಾನ, ಜ್ಞಾನ ಇದ್ದವನಿಗೆ ಆನಂದ ಇರುತ್ತೆ ಅಂತ ಅರ್ಥ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೀಭವತಿ ಅಂತ ಹೇಳ್ತಾರೆ. ಎಲ್ಲಿ ನಗು ಇರುತ್ತೋ ಅಲ್ಲಿ ಜ್ಞಾನ ಇರುತ್ತೆ, ಎಲ್ಲಿ ದುಃಖ ಇರುತ್ತೋ ಅಲ್ಲಿ ಅಜ್ಞಾನ ಇರುತ್ತೆ. ಇವತ್ತು ಭಗವಂತನ ಮುಖದಲ್ಲಿ ಯಾವಾಗಲೂ ನಗು ಯಾತಕ್ಕಿದೆ ಅಂದ್ರೆ ಆತನಿಗೆ ಸರ್ವಜ್ಞ ಅವನು, ಯಸ್ ಸರ್ವಜ್ಞ ಸರ್ವವಿತ್. ಇದೇ ರೀತಿ ರಾಮದೇವರು ಸೀತಾ ಸ್ವಯಂವರದ ಕಾಲಕ್ಕೆ ಧನುಸನ್ನು ಎತ್ತಿದ್ದಾರೆ, ಯಾರಿಗೂ ಎತ್ತಲಿಕ್ಕಾಗಿಲ್ಲ ಅದನ್ನ, ಯಾರಿಗೂ ಬಾಯಿಸಿ ಕಟ್ಟಲಿಕ್ಕಾಗಿಲ್ಲ. ಅದನ್ನ ರಾಮದೇವರು ಬಂದರಂತೆ, ಪ್ರಗೃಹ್ಯ ತತ್ ವಾಮಕರೇಣ ಲೀಲಯ, ಎಡಗೈ ರಾಮದೇವರು ಮೇರೆಕೆತ್ತಿದ್ದರಂತೆ. 5,000 ಜನ ಜನಕರಾಜನ ಸೈನಿಕರು ಎಡದಾಳ ಕಷ್ಟಪಡ್ತಾ ಇದ್ದ ಧನಸ್ಸನ್ನ ಎಡಗೈಲಿ ಮೇರೆಕೆತ್ತಿದ್ದರಂತೆ ರಾಮದೇವರು. ಹಸನ್ನ ಪೂರಯತ್ ನಗನಗತ ಬಾಗಿಸಿಬಿಟ್ರಂತೆ, ಪಟ್ಟತ ಮುರಿದು ಹೋಗ್ತಾ ಇದೆ. ಆ ಹೊತ್ತಿಗೂ ರಾಮದೇವರು ಮುಖ ಗಂಟು ಮಾಡಿಲ್ಲ, ಮುಖದಲ್ಲಿ ಬಿದಿಲ್ಲ, ನಗನಗುತ್ತಾನೆ. ಮತ್ತೆ ಸೀತಾ ಸ್ವಯಂವರ ಕಾಲಕ್ಕೂ ನಗುತ್ತಾರೆ ರಾಮದೇವರು. ಅದು ಗೀತೆ ಹೇಳಬೇಕಾದ್ರೂ ಕೃಷ್ಣ ನಗುತ್ತಾ ಇದ್ದಾನೆ. ಭಗವಂತನಿಗೆ ದುಃಖವೇ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಪ್ರಹಸನ್ ಇವ ಬರೀ ಹಸನ್ ಅಲ್ಲ, ಪ್ರಹಸನ್ ಇವ ಭಾರತ, ನಗನಗುತ್ತ ಆರಾಮ ಭಗವಂತ ಮಾತಾಡ್ತಾ ಇದ್ದಾನೆ. ನಗು ಆನಂದದ ಸಂಕೇತ, ಜ್ಞಾನದ ಸಂಕೇತ ಅಂತ ಅರ್ಥ ಇದ್ದವರಿಗೆ ಭಗವದ್ಗೀತೆಯ ಚಿತ್ರ ನಮ್ಮ ಮುಂದೆ ಕಟ್ಟಿದಾಗತ್ತೆ. ಯಾರು ಭಗವಂತನ ನಗುಮುಖವನ್ನು ಸದಾ ಚಿಂತನೆ ಮಾಡ್ತಾರಲ್ಲ ಅವ್ರಿಗೆ ಅಳು ಬರೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಆಚಾರ್ಯ ಮಾತಾಡ್ತಾರೆ, ವಸುಪೂರ್ಣಕರಂ ಧ್ಯಾಯನ್, ಭಗವಂತ ಶ್ರೀಮಂತ ಅಂತ ಚಿಂತನೆ ಮಾಡಿದವರಿಗೆ ದಾರಿದ್ರ್ಯ ಬರೋದಿಲ್ಲವಂತೆ, ಭಗವಂತ ಆನಂದಪೂರ್ಣ ಅಂತ ಚಿಂತನೆ ಮಾಡಿದವರಿಗೆ ದುಃಖ ಬರೋದಿಲ್ಲವಂತೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಇದು ಇನ್ನೊಂದು ಉತ್ತರ. ತಮೋವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಶ್ರೀ ಭಗವಾರುವಾಚ ಅಂತ ಪ್ರಾರಂಭ ಆಗ ಈಗ ಭಗವಂತ ಮಾತಾಡ್ತಾನೆ. ಇಲ್ಲಿಂದ ಭಗವದ್ಗೀತೆಯ ಮುಖ್ಯವಾದ ಘಟ್ಟ ಪ್ರಾರಂಭ. ಈ ಶ್ರೀ ಭಗವಾನುವಾಚ, ನಮಗೆ ಭಗವದ್ಗೀತೆ ಅರ್ಥ ಆಗೋದಕ್ಕಿಂತ ಮುಂಚೆ ಭಗವಂತ ಶಬ್ದಕ್ಕೆ ಅರ್ಥ ಆಗ್ಬೇಕು ಮೊದಲು. ಭಗವಾನ್ ಅಂದ್ರೆ ಯಾರು ಅಂತ ಮುಂದಿನ ಪ್ರಶ್ನೆ. ಇವತ್ತು ನಮ್ಮ ಪ್ರಕಾರ ಭಗವಾನ್ ಅಂದ್ರೆ ಯಾರು ಗೊತ್ತೇನು? ಬೂದಿ ಕೊಟ್ರೆ ಅವನೇ ಭಗವಂತ, ಸ್ಟೀಲ್ ಪಾತ್ರೆ ಕೊಟ್ರೆ ಅವನೇ ಭಗವಂತ, ಯಾವ್ದು ಸಿನಿಮಾ ಟಿಕೆಟ್ ಕೊಡಿಸಿದ್ರೆ ಅವನೇ ಭಗವಂತ, ಲಾಟರಿ ಟಿಕೆಟ್ ಕೊಡಿಸಿದ್ರು ಭಗವಂತ. ತಲೆನೇ ಇಲ್ಲ ಆಗಾಗಿಬಿಟ್ಟಿದೆ ನಮಗೆ ಇವತ್ತಿನ ದಿವಸ. ಭಗವಂತನ ಲಕ್ಷಣ ಜನ ಗೊತ್ತೇ ಇಲ್ಲ, ಇಲ್ಲರೂ ಗಂಡವನು ಭಗವಂತ ಅಂತ ಕರಿತಿರ್ಲಿಲ್ಲ. ಭಗವಂತ ಅಂತ ಕರಿಬೇಕಾದ್ರೆ ಏನಾಗಿರ್ಬೇಕು ಯೋಚನೆ ಮಾಡಿ. ಕಪ್ಪು ವಸ್ತುವನ್ನು ಸೂರ್ಯ ಅಂತ ಕರೀಲಿಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಸೂರ್ಯ ಅಂದ್ರೆ ಬೆಳಕಿನ ಸಂಕೇತ, ತೇಜೋ ರಾಶಿ ಸೂರ್ಯ. ಭಗವಂತ ಅಂದ್ರೆ ಯಾರು? ಅದಕ್ಕೆ ಅರ್ಥ ಗೊತ್ತಾಗಬೇಕು. ಭಗ ಅಶ್ಯ ಅಸ್ತಿ ಇತಿ ಭಗವಾನ್ ಅಂತ ಕರೀತಾರೆ. ಯಾರಿಗೆ ಭಗ ಇದೆಯೋ ಅವನು ಭಗವಂತ, ಯಾರಿಗೆ ಭಗ ಇದೆಯೋ ಅವನು ಭಗವಂತ. ಭಗ ಅಂದ್ರೆ ಏನು? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಯಾರು ಗುಣಗಳು ಒಟ್ಟಿಗೆ ಸೇರಿಬಿಟ್ಟಾಗ ಭಗ ಭಗ ಅಂತ ಕರೀತಾರೆ. ಆ ಧನ ಇದ್ದವನು ಧನವಾನ್, ಭಗ ಇದ್ದವನು ಭಗವಾನ್. ಧನ ಅಂದ್ರೆ ವೀರ್ಯ ಯಶಸ್ಸು ಶ್ರೀ ಜ್ಞಾನ ವಿಜ್ಞಾನ ಇವು ಬರೀ ಇರಬಾರದು, ಸಮಗ್ರಸ್ಯ ಸಂಪೂರ್ಣವಾಗಿರ್ಬೇಕು. ಈ ಆರು ಗುಣಗಳು ಯಾರಲ್ಲಿ ಸಂಪೂರ್ಣವಾಗಿ ಇದೆಯೋ ಅವನು ಭಗವಂತ ಅಂತ ಕರೆಸ್ತಾನೆ. ನಮಗೆ ಅರ್ಥವಾದರೆ ಇವತ್ತು ಯಾರನ್ನ ಭಗವಂತ ಅಂತ ಕರೆಯಬೇಕು ಅನ್ನೋದಕ್ಕೆ ಒಳ್ಳೆ ಗುರುತು ಸಿಕ್ಕಾಗಾಯ್ತಾಗ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ. ವಿಷ್ಣು ಪುರಾಣದಲ್ಲಿ ಶ್ಲೋಕ ಇವತ್ತು ಹಾಗೇನೆ ಸಿಗುತ್ತೆ. ಆಚಾರ್ಯ ಉಲ್ಲೇಖವನ್ನು ಮಾಡಿದ್ದಾರೆ, ಅದನ್ನ ಗಮನಿಸಿದರೆ ಅಮರಕೋಶ ಗೊತ್ತಿದ್ದವರಿಗೂ ಅದು ಅರ್ಥ ಗೊತ್ತಿರುತ್ತೆ. ಇಷ್ಟರ ಮಟ್ಟಿಗೆ ಭಗವಂತನ ಭಗವತ್ ಶಬ್ದಕ್ಕೆ ಅರ್ಥವು. ಅದಕ್ಕೆ ದೇವರನ್ನ ನಾವು ಎಲ್ಲದಕ್ಕೆ ಯಾತಕ್ಕೆ ಆಶ್ರಯಿಸ್ತೇವೆ? ನಮಗೆ ಹಣ ಇಲ್ಲ, ದೇವರೇ ಹಣ ಕೊಡು ಅಂದ್ರೆ ಐಶ್ವರ್ಯವಂತ ಭಗವಂತ ಹಣ ಕೊಡ್ತಾನೆ. ನಮಗೆ ಶಕ್ತಿ ಇಲ್ಲ, ಪರಮಾತ್ಮ ಶಕ್ತಿ ಕೊಡು. ವೀರ್ಯಸ್ಯ ಅವನು ವೀರ್ಯಶಾಲಿ ಭಗವಂತ. ಅನಂತರ ನಮಗೆ ಕೀರ್ತಿ ಕೊಡು, ಯಶಸ್ಶಾಲಿ ಭಗವಂತ. ಸಂಪತ್ತು ಕೊಡು ಭಗವಂತ ಅಂಥವನು. ಜ್ಞಾನ ಕೊಡು, ಅವನು ಸರ್ವಜ್ಞ ಸರ್ವವಿತ್ತಾಗಿದ್ದಾನೆ, ವಿಜ್ಞಾನ ಕೊಡು. ತಾನೇ ಹೇಳ್ತಾನೆ ಜ್ಞಾನಂ ವಿಜ್ಞಾನ ಸಹಿತಂ, ವಿಜ್ಞಾನ ಸಹಿತವಾದ ಜ್ಞಾನವನ್ನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಇದೆಲ್ಲ ಇದ್ದವನು ಭಗವಂತನಾಗೋದ್ರಿಂದ ಕಂಡುಕೊಂಡವನು ಭಗವಂತ ಅಂತ ಕರೀಲಿಕ್ಕೆ ಹೋಗಬಾರದು. ಇವತ್ತು 1000 ಇರಲಿ, ಜ್ಞಾನ ಇಲ್ಲದೆ ಹೋದರೆ ಪೂಜ್ಯತೆ ಬರೋದಿಲ್ಲ. ಇನ್ನು 1000 ಇರಲಿ, ಈ ಅನಂತ ಕಲ್ಯಾಣ ಗುಣಪೂರ್ಣತ್ವ ಇಲ್ಲದೆ ಹೋದರೆ ಅವನು ಭಗವಂತನಾಗೋದಿಲ್ಲ. ಅದು ಭಗವಂತನ ಲಕ್ಷಣ. ಅಲ್ಲಿ ಕೃಷ್ಣ ಉವಾಚ ಅಂತ ಹೇಳಬಾರದೆ ಭಗವಾನುವಾಚ ಅಂತ ಹೇಳುತ್ತಾರೆ. ಶ್ರೀ ಕೃಷ್ಣ ಉವಾಚ ಅಂತ ಹೇಳಲಿಲ್ಲ, ಶ್ರೀ ಭಗವಾನುವಾಚ ಅಂತ ಕರೀತಾರೆ. ಕೃಷ್ಣಗೀತ ಅಂತ ಕರೀಲಿಲ್ಲ, ಭಗವದ್ಗೀತಾ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಅಂದರೆ ಭಗವಂತನೇ, ಆದ್ದರಿಂದ ಶ್ರೀ ಭಗವಾನುವಾಚ ಅಂತ ಕರೀಲಿಕ್ಕೆ ಬಂದಿದ್ದ ಕಾರಣ ಮಾತಾಡ್ತಾ ಇದ್ದಾರೆ ಅಂತ ಭಗವಂತ. ಅಶೋಚ್ಯಾರನ್ವಶೋಚಸ್ತ್ವಂ ಪ್ರಜ್ಞಾ ವಾದಾಂಶ್ಚ ಭಾಷಸೆ ಗತಾಸು ನಗತಾಸುಮುಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಒಂದು ಶ್ಲೋಕ ಇದೆ, ಮೊದಲ ಶ್ಲೋಕ ಭಗವಂತ ಮಾತಾಡಿದ ಶ್ಲೋಕ. ಈ ಒಂದು ಶ್ಲೋಕ ದೃಷ್ಟಿಯಿಂದ ಇಡೀ ಭಗವದ್ಗೀತೆ ಇದ್ದಾಗೆ, ಒಂದು ದೃಷ್ಟಿಯಿಂದ ಭಗವದ್ಗೀತೆ ಆರಂಭ ಇದ್ದಾಗೂ ಹೌದು. ಅರ್ಜುನ ಅಶೋಚ್ಯಾನ್ ಅನ್ವಶೋಚಹಾತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಗತಾಸೂನ್ ಅಗತಾಸೂನ್ ಚ ನ ಅನುಶೋಚಂತಿ ಪಂಡಿತಾಹ. ಅರ್ಜುನ ತ್ವಂ ಅಶೋಚ್ಯಾನ್ ಪ್ರತಿ ಅನ್ವಶೋಚಃ, ನೀನು ಶೋಕಕ್ಕೆ ಅರ್ಹರಲ್ಲದವರ ಬಗ್ಗೆ ಶೋಕ ಮಾಡ್ತಾ ಇದ್ದಿ. ಪ್ರಜ್ಞಾವಾದಾಂಶ್ಚ ಭಾಷಸೆ, ಪ್ರಜ್ಞಾವಾದಗಳನ್ನು ಮಾತಾಡ್ತಾ ಇದ್ದಿ. ಗತಾಸೂನ್ ಅಗತಾಸುಮುಶ್ಚ ಸತ್ತವರನ್ನು ಮತ್ತು ಸಾಯಲಿರುವವರನ್ನು ಕಂಡು ಪಂಡಿತಾಹ ನಾನು ಶೋಚಂತಿ, ಪಂಡಿತರು ಎಂದೂ ಅಳುವುದಿಲ್ಲ. ಇದು ಆ ಶ್ಲೋಕದ ಸಾಮಾನ್ಯವಾದ ಅರ್ಥ. ಇದು ನೀನು ಅಳಬಾರದವರ ಬಗ್ಗೆ ಅಳುತ್ತಾ ಇದ್ದಿ, ಆಡಬಾರದ ಮಾತುಗಳನ್ನು ಆಡ್ತಾ ಇದ್ದಿ, ಈ ರೀತಿ ಇರೋದು ಪಂಡಿತರ ಲಕ್ಷಣ ಅಲ್ಲ ಅಂತ ಭಗವಂತ ಹೇಳಿದ. ನಾವು ಗಮನಿಸಿ ಕೇಳಬೇಕು ಈ ಮಾತನ್ನ. ಇಷ್ಟೊತ್ತು ಅರ್ಜುನ ಮಾತಾಡಿದ ಮಾತು ಅನೇಕರಿಗೆ ಏನಾಗಿರುತ್ತೆ, ಭಾರಿ ಚೆನ್ನಾಗಿದೆ ಮಾತುಗಳು, ತುಂಬಾ ಚೆನ್ನಾಗಿದೆ ಅಂತ ಅನಿಸಿರುತ್ತೆ. ಅರ್ಜುನ ಮಾತು ಚೆನ್ನಾಗಿದೆ ಅಂತ ಹೇಳಲಿಲ್ಲ, ಆತನ ಮನೋಭಾವ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಷ್ಟೇ. ಆತನ ಮಾತು ಸರಿ ಇದ್ರೆ ಭಗವಂತ ಸರಿ ಬಾ ನಾನು ಬರ್ತೇನೆ, ಭಿಕ್ಷಾ ತಗೊಂಡು ಹೊರಟುಬಿಡ್ತಿದ್ದೆ ಭಗವಂತ ಕರ್ಕೊಂಡು ಬಿಟ್ಟು. ನಡಿ ಮತ್ತೆ ಯಾಕೆ ಯುದ್ಧ ಅಂತ ಕರ್ಕೊಂಡು ಹೋಗ್ತಾ ಇದ್ದ, ಹೋಗಲಿಲ್ಲ. ಬೈತಾನೆ ಭಗವಂತ ಅರ್ಜುನ, ಶೋಕಕ್ಕೆ ಅನರ್ಹರ ಬಗ್ಗೆ ಶೋಕ ಪಡ್ತಾ ಇದ್ದೀಯಲ್ಲ, ಆಡಬಾರದ ಮಾತನ್ನು ಆಡ್ತಾ ಇದ್ದೀಯಲ್ಲ. ಅರ್ಜುನ ಹೇಳಿದ್ದೇನಂತ, ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಶ್ಯಾಮ ಮಾಧವ, ನಮ್ಮ ಜನಗಳನ್ನು ಕೊಂದು ಹೇಗೆ ನಾನು ಸುಖ ಪಡೋದು ಅಂತ ಕೇಳಿದ್ದ. ಭಗವಂತ ಹೇಳುತ್ತಾನೆ, ಅಂತೂ ಇವ್ರ ಬಗ್ಗೆ ಅಳ್ತಾ ಇದ್ದೀಯಲ್ಲ, ಇದು ಸರಿಯಲ್ಲ. ನೀನು ಹತ್ತಿದ್ದಕ್ಕೆ ನನಗೆ ಯೋಚನೆ ಇಲ್ಲ, ಅಳಬಾರದವ್ರ ಬಗ್ಗೆ ಅಳುತ್ತೀಯಲ್ಲ ಅದಕ್ಕೆ ಯೋಚನೆ ಅಂತ ಭಗವಂತ ಹೇಳುತ್ತಾನೆ. ಹತ್ತಿದ್ದು ತಪ್ಪಲ್ಲ, ಅಳಬಾರದವ್ರ ಬಗ್ಗೆ ಅಳ್ತಾ ಇದ್ದೀಯಲ್ಲ ಅದಕ್ಕೆ ತಪ್ಪು ಅಂತ ಕರೀತಾನೆ. ಒಬ್ಬ ಹುಡುಗ ಇರ್ತಾನೆ, ಅಳತಾ ಕೂತ್ಬಿಟ್ಟಿರ್ತಾನೆ ಪಾಪ, ಯಾತಕ್ಕೆ ಅಂತ ಕೇಳಿದರೆ ಸಿನಿಮಾಗೆ ಟಿಕೆಟ್ ಸಿಗಲಿಲ್ಲ ಅಂತ ಅಳ್ತಾ ಕೂತ್ಬಿಡ್ತಾನೆ. ಅಯ್ಯೋ ಪಾಪ ಇಷ್ಟ, ಎಷ್ಟು ಪುಣ್ಯ ಆಯ್ತಾ ಗೊತ್ತಾ, ಸಿಗಲಿಲ್ಲ ಓದ್ಕೋ ಓದ್ಕೋ ಉದ್ಧಾರ ಆಗಿಬಿಡುತ್ತೆ ಅಂತ ಹೇಳಿಬಿಡ್ತಾನೆ. ಇನ್ನೊಬ್ರು ಅಳ್ತಾ ಇರ್ತಾನೆ, ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತು ಅಂತ ಹೇಳ್ತಾನೆ, ಯಾಕೆ ಅಳ್ತಿ ಬಿಡು ಅಂತ ಏನು ಮಾಡ್ಬೇಕು ಇದಕ್ಕೆಲ್ಲ ಕೂಡ. ಅದಕ್ಕೆ ಅಳ್ತೀಯಾ ಪಾಪ, ಹಾಗಿದ್ರೆ ಭಾಳ ಕಷ್ಟಪಟ್ಟಿದ್ದೆ, ಸುಧಾರಿಸಿಗೋ, ಮುಂದಿನ ಸರ್ತಿ ಪಾಸ್ ಆಗಲು ಪ್ರಯತ್ನ ಪಡು, ಮುಂದಿನ ಸರ್ತಿ ನಾಲ್ಕು ಟಿಕೆಟ್ ಟ್ರೈ ಮಾಡು ಅಂತ ಹೇಳೋದಲ್ಲ, ದರಿದ್ರೆ ಟಿಕೆಟ್ ಮತ್ತೆ ಟ್ರೈ ಮಾಡಲಿಕ್ಕೆ ಹೋಗಬೇಡ, ಬಿಟ್ಬಿಡು ಸಿನಿಮಾಕ್ಕಾದ್ರೆ, ಇದಕ್ಕಾದ್ರೆ ಮುಂದಿನ ಸರ್ ಸರಿಯಾಗಿ ಓದು ಅಂತ ಹೇಳಿದ್ದ. ನನಗೆ ಒಬ್ಬನೇ ವಿದ್ಯಾರ್ಥಿ, ಯಾವ ಕಾರಣ ಕಳುತ್ತಾನೆ ಅನ್ನೋದ್ರ ಮೇಲೆ ಅದನ್ನು ನಾನು ಬೈಬೇಕು ಹೊಗಳಬೇಕು ತೀರ್ಮಾನ ಆಗುತ್ತೆ. ಆದರೆ ಅಳೋದು ಒಂದು ಕಲೆ ಅಂತ ಹೇಳುತ್ತಾರೆ, ಅಳೋದು ದೊಡ್ಡ ಕಲೆ, ಅಳೋದಕ್ಕೆ ಎಲ್ಲರಿಗೂ ಬರೋದಿಲ್ಲ ಅಂತ ಹೇಳುತ್ತಾರೆ. ಸರಿಯಾಗಿ ಯಾರು ಅಳುತ್ತಾರಲ್ಲ ಅವ್ರಿಗೆ ಭಗವಂತ ಕಾಣ್ತಾನೆ ಅಂತ ಹೇಳ್ತಾರೆ. ಸರಿಯಾಗಿ ಹತ್ರ ಭಗವಂತ ಕಾಣ್ತಾನೆ, ತಪ್ಪಾಗಿ ಹತ್ರ ಅನ್ನಂತ ಮಸಿಗೆ ಹೋಗ್ತಾನೆ. ಇವತ್ತು ಸರಿಯಾಗಿ ಅಳಬೇಕಾದ್ರೆ ಭಾರಿ ಹುಷಾರಾಗಿರಬೇಕು ಮನುಷ್ಯ. ಇವತ್ತು ನೋಡಿ ಮೆಜೆಸ್ಟಿಕ್ನಲ್ಲಿ ನಿಂತಿರ್ತಾನೆ, ಏನು ಹುಡುಕ್ತಾ ಇರ್ತಾನೆ ಹುಡುಕ್ತಾ ಇರ್ತಾನೆ ಹುಡುಕ್ತಾ ಇರ್ತಾನೆ, ಎಲ್ಲ ಟ್ರಾಫಿಕ್ ಜಾಮ್, ಅದಕ್ಕೆ ಏನಾಗಿ ನಿಂತು ಕೇಳ್ತಾರೆ, ನಾನು ಕಳ್ಕೊಂಬಿಟ್ಟೆ ಕಳ್ಕೊಂಬಿಟ್ಟೆ ಅಂತ ಹೇಳ್ತಾನೆ. ಇದು ಏನು ಕಳ್ಕೊಂಡು ಅಂತ ಹೇಳ್ತಾರೆ, ಒಂದು ಕಬ್ಬಿಣದ ರಿಂಗ್ ಕಳ್ಕೊಂಬಿಡ್ತೀನಿ ಅಂತ ಹೇಳ್ತಾರೆ, ಪಡೆದು ಬಿಡ್ತಾರೆ ಜನ ಹಿಡ್ಕೊಂಡವನನ್ನು. ನೀನು ಕಬ್ಬಿಣದ ರಿಂಗಿಗೋಸ್ಕರ ಇಷ್ಟು ಟ್ರಾಫಿಕ್ ಜಾಮ್ ಮಾಡ್ತೀಯ, ಪಾಪಿಷ್ಟ ಅಂತ ಕಳಿಸಿಬಿಡ್ತಾರೆ. ಆದರೆ ವಜ್ರದ ಉಂಗ್ರ ಕಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ ಎಲ್ಲ, ಅಯ್ಯೋ ಅಂತ ತಾವು ಹುಡುಕಲು ಶುರು ಮಾಡಿಬಿಡ್ತಾರೆ ಎಲ್ಲರೂ ಕೂಡ. ಎಲ್ಲ ಹುಡುಕಿದ್ದು ಹುಡುಕಿದ್ದಾರೆ, ಸಿಕ್ಕ ನಮಗಾರ ಸಿಗಲಿ ಓಡೋಣ ಅಂತ ಕೆಲವರು ಯೋಚನೆ ಇರ್ಬೋದು ಇರ್ಬೋದು ಅವರು. ಯಾತಕ್ಕೆ ಅವ್ರ ಹುಡುಕಾಟಕ್ಕೆ ಎಷ್ಟು ಬೆಲೆ ಇದೆ, ಕಬ್ಬಿಣದ ರಿಂಗ ಹುಡುಕ್ತಾನೆ ಯಾರು ಮೆಚ್ಚೋದಿಲ್ಲ, ವಜ್ರದ ಒಂದು ಹುಡುಕ್ತಾನೆ ಎಲ್ಲ ಹುಡುಕ್ತಾರೆ. ಇವತ್ತು ಅಳಬಾರದು ಅಂತ ಶಾಸ್ತ್ರ ಹೇಳೋದಿಲ್ಲ, ಅಳಬೇಕಾದ್ದು ಕಳ್ರಿ ತಪ್ಪಲ್ಲ, ಅಳಬಾರದಕ್ಕೆ ಮಾತ್ರ ಅಳಬಾರದು ಅಂತ ಹೇಳುತ್ತಾರೆ. ಗೋಪಿಕಾಸ್ತ್ರೀಯ ಕೃಷ್ಣನನ್ನ ಯಾತಕ್ಕೆ ಕಂಡ್ರೆ ಗೊತ್ತೇನು, ಹತ್ತಿದ್ದಕ್ಕೇ ಕಂಡ್ರು ಅಂತ ಹೇಳುತ್ತಾರೆ. ಕೃಷ್ಣ ಗೋಪಿಕಾಸ್ತ್ರೀಯ ಯಾತಕ್ಕೆ ಕಂಡ, ಹತ್ರಂತವ್ರು ಕೃಷ್ಣ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ. ಇತಿ ಗೋಪ್ಯ ಪ್ರಗಾಯಂತ್ಯ ಪ್ರಳಪಂತ್ಯಶ್ಚ ಚಿತ್ರಧ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಕೃಷ್ಣನನ್ನು ಕಾಣಬೇಕು ಅಂತೇಳಿ ಗೋಳಾಡಿಬಿಟ್ರಂತವರು. ಆ ಕ್ಷಣಕ್ಕೆ ತಾಸಾಮಾವಿರಭು ಚೌರಿಹಿ ಸ್ಮಯಮಾನ ಮುಖಾಂಬುಜ ಪೀತಾಂಬರಧರ ಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಕೃಷ್ಣ ಕಂಡಿ ಕಂಡೇ ಬಿಡ್ತಾನೆ, ಅಳಬೇಡಿ ಅಂತ ಹೇಳೋದೇ ಇಲ್ಲ ಭಗವಂತ, ಅಳಬೇಡಿ ಅಂತ ಹೇಳೋದೇ ಇಲ್ಲ, ಅಶೋಚ ಅಂದ ಅಶೋಚ ಅಂತ ಹೇಳೋದೇ ಇಲ್ಲ. ಭಗವಂತ ನಗನಂತ ಕಂಡಿ ಕಂದು ಬಿಟ್ಬಿಡ್ತಾನೆ. ಅಂದ್ರೆ ಅಳೋದನ ತಪ್ಪು ಅಂತ ಶಾಸ್ತ್ರ ಹೇಳೋದಿಲ್ಲ. ನಾವು ಯಾವುದು ಕಳುತ್ತೇವೆ ಅನ್ನೋದ್ರ ಮೇಲೆ ಅದು ಒಳ್ಳೇದೇ ಕೆಟ್ಟದ್ದು ತೀರ್ಮಾನವಾಗುತ್ತೆ ಅಂತ ಹೇಳುತ್ತಾರೆ. ಈ ದೊಡ್ಡ ರಹಸ್ಯ ಇದು ಒಂದು. ಭಗವಂತನ ಮಾತಿನ ಎಷ್ಟು ಅರ್ಥ ಇದೆ. ಜಗನ್ನಾಥದಾಸರು ಹೇಳ್ತಾರೆ, ಜಗನ್ನಾಥದಾಸರು ಅಳೋದನ್ನು ಕಲಿಸಿಕೊಡ್ತಾರೆ ನಮಗೆ. ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು, ಎಷ್ಟು ಅತ್ತೆಳೆದ ಮಾತಿದು ಒಂದು. ಪುರಂದರದಾಸರು ಹೇಳ್ತಾರೆ, ಇಷ್ಟು ಪಾಪವನೆ ಮಾಡಿದ್ದೆ ಸಾಕು ಸೃಷ್ಟಿಗೀಚನೆಯನ್ನ ಉದ್ಧರಿಸಬೇಕು. ಶ್ರೀ ಜಗನ್ನಾಥದಾಸರು ಅಳೋ ಕಾರಣ ನೋಡಿ ಹೇಗೆ ಕೊಡ್ತಾರೆ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದಿ ಅಶನ ಬೆರಡೊತ್ತುಣ್ಣುತ ಗಸಗಸನೆ ತಾಂಬೂಲ ಪಶುವಿನಂದದಿ ಮೆದ್ದು ಕುಸುಮ ಗಂಧಿಯ ರಮಿಸುತ ನಗುತ ಶ್ರೀರಮಣ ತವಚರಣ ದೊರಕುವುದು ಹ್ಯಾಗಿನ್ನು ಪರಮ ಪಾಪಿಷ್ಠ ನಾನು. ಏಕಾದಶಿ ಉಪವಾಸ ಮಾಡಲಿಲ್ವಲ್ಲ ಅಂತ ದಾಸರು ಹೇಳ್ತಾರಂತೆ. ಅವರು ಮಾಡಿದ್ದಾರೆ, ಮಾಡದೇ ಇದ್ದವ್ರ ಬಗ್ಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಏಕಾದಶಿ ಉಪವಾಸ ಮಾಡಲಿಲ್ಲ, ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಇವತ್ತು ತಳಿ ನಿಮಗೆ, ಅಯ್ಯೋ ಬಿಡುವಾರಾಯ ಪುಣ್ಯ, ನೀವು ಬಿಡುದು ಮಾಡಿದವರು ಸಾಯ್ತಾರೆ, ನೀನಾಗಿ ಯೋಚನೆ ಮಾಡ್ತೀಯ ಅಂತ ಜನ ಸಮಾಧಾನ ಮಾಡಿಬಿಡ್ತಾರೆ ಅಷ್ಟೇ. ಇವತ್ತು ಏಕಾದಶಿ ಊಟ ಇಲ್ಲ ಅಂತ ಗೋಡಾರ ಸಿಗ್ತಾರೆ. ಆದರೆ ಊಟ ಸಿಕ್ಕರೆ ತಿನ್ನಬಾರದು ಅಂತ ಅಳಬೇಕೆ ಹೊರತು ತಿನ್ನಬೇಕು ಅಂತ ಅಳಬಾರದು. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ ಪಾದಿಗಳ ಮತವಡಿದು ಮಧ್ವ ಸಿದ್ಧಾಂತದ ಹಾದಿಗೇ ಹೋಗಲಿಲ್ಲ ವೇದ ಬಾಹ್ಯರಿಗೆರಗಿ ಅಪಸವ್ಯ ಮನನಾಗಿ ಓದಿಕೊಂಡೆನೋ ಇದೆಲ್ಲ ಸಲ್ಲ ಶ್ರೀರಮಣ ತವ ಚರಣ ದೊರಕುವುದು ಹೇಗಿನ್ನು ಪರಮ ಪಾಪಿಷ್ಠ ನಾನು. ಎಷ್ಟಳ್ತಾ ಇದ್ದಾರೆ ನಾರದರ ಹತ್ರಂತೆ, ನಾನಿನ್ನ ಬದುಕೋದಿಲ್ಲ, ಕೃಷ್ಣನನ್ನ ಕಾಣಲೇ ಇಲ್ಲ ಕೊನೆಗೂ ಅಂತ ಹೇಳಿ ಭಾರಿ ಹತ್ತು ಬಿಟ್ರಂತೆ. ಭಗವಂತ ಕೋಲ್ ಮಿಂಚಿನಂತೆ ಹೊಡೆದು ಬಿಟ್ಟಂತೆ ಒಂದು ಕ್ಷಣಕ್ಕೆ. ಅವ್ರ ಹತ್ತಿದ್ದು ಕಂಡೇ ಬಿಟ್ಟ ಭಗವಂತ. ಪರೀಕ್ಷಿತ್ ರಾಜ ಶಾಪ ಬಂತಲ್ಲ ಅಂತ ದುಃಖಪಟ್ಟು ಹತ್ತ. ಸಾಕ್ಷಾತ್ ಶುಕಾಚಾರ್ಯರು ಬಂದರು, ಭಾಗವತಾಮೃತವನ್ನೇ ಕೊಟ್ಟು ಬಿಟ್ರು ಅಂತ ಹೇಳಿದ್ದಾರೆ. ಇವತ್ತು ಅಳುವುದು ದೊಡ್ಡ ಕಲೆ. ಅದನ್ನು ಯೋಗ ಕರ್ಮಸು ಕೌಶಲಂ, ಸರಿಯಾಗಿ ಹತ್ತವರಿಗೆ ಭಗವಂತ ತಾಯಿ. ಮಗು ಇದೆ, ಮಗುವಿಗೆ ಬಲ ಯಾವುದು ಗೊತ್ತೇನು? ಮಗುವಿಗೆ ಶಕ್ತಿ ಇದೆಯಾ? ಓಡ್ಲಕ್ಕೆ ಬರುತ್ತಾ? ಏನಿದೆ ಅದಕ್ಕೆ? ವಿದುರ ನೀತಿಯಲ್ಲಿ ಹೇಳ್ತಾರೆ ವಿದುರ, ಮಕ್ಕಳ ಬಲ ಯಾವುದು ಗೊತ್ತೇನು ಅಂತ ಕೇಳ್ತಾರೆ. ಮಕ್ಕಳಿಗೆ ಬಲ ಯಾವುದು ಗೊತ್ತಾ? ಅದು ತಾಯಿ ಗಟ್ಟಿಮುಟ್ಟಾಗಿರ್ತಾರೆ, ತಂದೆ ಅಂತೂ ಭಾರಿ ಗಟ್ಟಿಮುಟ್ಟಾಗಿರ್ತಾನೆ. ಆದರೆ ಆ ಇಬ್ಬರು ಹಿಡಿದು ನಿಲ್ಲಿಸಿಬಿಡುತ್ತೆ, ಮಗು ಬಿಡೋದಿಲ್ಲ. ಅಪ್ಪ ನೀನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಮ್ಮಗೆ ಹೋಗಬೇಡ. ಏನು ಬಲ ಮಗುವಿಗೆ? ಬಾಲಾನಾಂ ರೋದನಂ ಬಲಂ ಅಂತ ಹೇಳಿಬಿಡ್ತಾನೆ. ಎತ್ತು ವಿವರಣ ಮಾತು ಸಾರ್ವಕಾಲಿಕವಾದ ಸತ್ಯ. ಮಕ್ಕಳಿಗೆ ಅಳೋದೊಂದೇ ಬಲ ಅಂತ ಹೇಳಿಬಿಡ್ತಾರೆ. ಕೂಸಳುತ್ತದೆ ಅಂತಾರೆ ತಾಯಿ, ಹೊಡಿತದೇ ಅಂತ ಯಾರು ತಾಯಿ ಎಂಬುದಿಲ್ಲ. ಆಮೇಲೆ ಹೊಡಿತದೆ, ದೊಡ್ಡವರ ಮೇಲೆ ಹೊಡಿಬಹುದು, ಸಣ್ಣವರಿದ್ದಾಗ ಅಳುತ್ತಾನಷ್ಟೇನೆ. ಇಂಥ ಕಾಲ ಅದು ಒಂದು ಎಷ್ಟು ಆಶ್ಚರ್ಯ. ಮಗು ಅಳುತ್ತೆ, ನಾನು ಬರಲಿಕ್ಕಾಗೋದಿಲ್ಲ, ಕೂಸಳುತ್ತೆ. ಈ ಅಳುವಿನ ಬಲ ದೊಡ್ಡ ಬಲ ಅಂತ ಹೇಳುತ್ತಾರೆ. ಯಾರಿಗೆ? ಮಕ್ಕಳಿಗೆ. ಭಗವಂತನ ಮುಂದೆ ನಾವೆಲ್ಲ ಮಕ್ಕಳಾದ್ರಿಂದ ಅತ್ರ ಮಾತ್ರ ಭಗವಂತ ನಮಗೆ ಕಾಣು. ಭಗವಂತನ ಮುಂದೆ ಅಳೋದನ್ನು ಅಭ್ಯಾಸ ಮಾಡಿದವರಿಗೆ ಮಾತ್ರ ಕಾಣ್ತಾನೆ ಭಗವಂತ. ವಿಧೀಂದ್ರ ಸ್ವಾಮಿಗಳು ಹೇಳುತ್ತಾರೆ, ಪರಮಾತ್ಮ ಎಂಥವನು ನೀನು, ನಾನೆಂಥವನು, ಎಂಥ ದೇಹವನ್ನು ಕೊಟ್ಟೆ ನಮಗೆ, ಎಷ್ಟೆಲ್ಲ ಅನುಗ್ರಹವನ್ನು ಮಾಡಿದೆ, ನಾವು ಮಾಡಿದ್ದೇನು ಅಂತ ಹೇಳ್ತಾರ. ಅತುಲಂ ಋಷು ವರ ವೈಷ್ಣವಂ ಚ ಸೃಜನ್ಮ ಕೃಪಯಾಚ್ಯುತ ದತ್ತಂ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯಾ ಪಶು ಚಂಡಾಲವದೇವ ಸಂಚರಾಮಿ. ಕೊಟ್ಟ ಅಮೂಲ್ಯವಾದ ದೇಹವನ್ನು ನಾನು ದುರ್ವಿನಿಯೋಗ ಮಾಡ್ಕೋತಾ ಇದ್ದೇನಲ್ಲ, ಎಷ್ಟು ದುಃಖ ಪಡ್ತೇನೆ ಅಂತ ಅವ್ರು ಹೇಳ್ತಾರೆ. ಅದು ಕೂಡ ನಮಗೆ ತಿಳಿಸಕ್ಕೆ ಹೇಳಿದ ಮಾತು. ಇದೆಲ್ಲ ಅರ್ಥ ಮಾಡಿಕೊಂಡೆ ಅಳೋದು ಖಂಡಿತ ತಪ್ಪಲ್ಲ. ಭಗವಂತ ಅಳಬೇಡ ಅಂತ ಹೇಳ್ತಾ ಇಲ್ಲ, ಆದರೆ ಅಳಬಾರದ್ದಕ್ಕೆ ಅಳಬೇಡ ಅಂತ ಭಗವಂತ ಹೇಳ್ತಾನೆ. ಇದು ಅದರ ಮೊದಲ ಅರ್ಥ. ಇದು ಅನಂತರ ಹೇಳ್ತಾರೆ, ಪ್ರಜ್ಞಾವಾದಾಂಶ ಭಾಷಸೆ, ನೀನು ಆಡ ಮಾತುಗಳು ಎಂಥದ್ದು ಗೊತ್ತಾ ಅರ್ಜುನ, ಪ್ರಜ್ಞಾವಾದಗಳನ್ನು ಆಡ್ತಾ ಇದ್ದಿ ಬರೀನೆ. ಅನೇಕರಿಗೆ ಅರ್ಥ ಆಗಲಿಲ್ಲ ಈ ಮಾತು, ಅನೇಕರು ಅರ್ಥ ಬರೆದ್ರು. ಅರ್ಜುನ ಅಳೋದು ನೋಡಿದ್ರೆ ಅಳತಾ ಇದ್ದಿ, ಆಡೋ ಮಾತು ಮಾತ್ರ ಒಳ್ಳೆ ಮಾತಾಡ್ತಾ ಇದ್ದಿ, ಪಂಡಿತರ ಮಾತನ್ನಾಡ್ತಾ ಇದ್ದಿ ಅಂತ ಅರ್ಥ ಬರೀ. ತುಂಬಾ ಜನಗಳು ಪಂಡಿತರ ಮಾತನ್ನಾಡ್ತಿ ಅಂತ ಅರ್ಥ ಬರೆದಿದ್ದಾರೆ. ಆಚಾರ್ಯ ಬರೀತಾರೆ, ಹಾಗಲ್ಲ ಅರ್ಜುನ, ನೀನು ತಪ್ಪು ಮಾಡ್ತಾ ಇದ್ದಿ. ಅಳಬಾರದವರ ಬಗ್ಗೆ ಅಳ್ತು ಒಂದು ತಪ್ಪು ಮಾಡ್ತಾ ಇದ್ದಿ, ಆಡಬಾರದ ಮಾತನ್ನಾಡ್ತಾ ಇನ್ನೊಂದು ತಪ್ಪು ಮಾಡ್ತಾ ಇದ್ದಿ ಅಂತ ಹೇಳಿದ್ದಾರೆ. ಪ್ರಜ್ಞಾವಾದ ಅಂದ್ರೆ ಏನು? ಪ್ರಜ್ಞೆ ಅಂದ್ರೆ ಬುದ್ಧಿ, ವಾದ ಅಂದ್ರೆ ಅದರಿಂದ ಹುಟ್ಟಿದ ಮಾತು ಅಂತ ಅರ್ಥ. ಅಂದ್ರೆ ತಲೆಗೆ ತೋಚಿದ ಮಾತು ಅಂತ ಅರ್ಥ. ತಲೆಗೆ ತೋಚಿದ ಮಾತಾಡ್ತಾ ಇದ್ದೀಯೇ ಹೊರತು ತಿಳಿದವರ ಮಾತನ್ನು ಆಡ್ತಾ ಇಲ್ಲ. ನೀನೀಗ ನಿನ್ನ ಕೃತಿ ಚೆನ್ನಾಗಿಲ್ಲ, ಅಳಬಾರದವರ ಬಗ್ಗೆ ಅಳತಾ ಇದ್ದೀಯ. ಮಾತು ಚೆನ್ನಾಗಿಲ್ಲ, ಆಡಬಾರದ ಮಾತನ್ನು ಆಡ್ತಾ ಇದ್ದೀಯ. ನಿನ್ನ ನಡೆನೂ ಸರಿಯಿಲ್ಲ ನುಡಿನೂ ಸರಿಯಿಲ್ಲ ಅಂತ ಭಗವಂತ ಹೇಳುತ್ತಾರೆ. ನಡೆನೂ ಸರಿಯಿಲ್ಲ ನುಡಿನೂ ಸರಿಯಿಲ್ಲ, ಈ ಶ್ಲೋಕಕ್ಕೆ ಇಷ್ಟೇ ಅರ್ಥ ಅಲ್ಲ, ತುಂಬಾ ಅರ್ಥ ಇದೆ. ಈಗ ಬೇಡ ಅದು, ಅದಕ್ಕೆ ಎರಡನೇ ಅಧ್ಯಾಯದ ಮಂಗಳದ ಉಪನ್ಯಾಸ ಅಲ್ಲ ಇದು, ಎರಡನೇ ಅಧ್ಯಾಯದ ಪ್ರಾರಂಭದ ಮಂಗಳದ ಉಪನ್ಯಾಸ ಅಷ್ಟೇ. ಎರಡನೇ ಅಧ್ಯಾಯದ ಪ್ರಾರಂಭದ ಶ್ಲೋಕಕ್ಕೆ ಸ್ವಲ್ಪ ಅಷ್ಟೇ ಇರುತ್ತೆ, ಮುಂದೆ ಸತ್ಯ ಒಂದು ದಿವಸ ಪೂರ್ತಿ ಅರ್ಥ ಆಗುತ್ತೆ, ಅಷ್ಟೆಲ್ಲ ವಿಚಿತ್ರ ಅರ್ಥ ಉಂಟು. ಆದರೆ ಸಂಕ್ಷಿಪ್ತವಾದ ಒಂದು ಅರ್ಥವನ್ನು ಹೇಳಿ ಪ್ರವಚನ ಮುಕ್ತಾಯ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಪ್ರಜ್ಞಾವಾದಾಂಶ್ಚ ಭಾಷಸೆ ಅರ್ಜುನ, ಪ್ರಜ್ಞ ಅವಾದ ಪ್ರಜ್ಞಾವಾದ, ಪ್ರಜ್ಞ ಅವಾದ ಪ್ರಜ್ಞ ಆಚಾರ್ಯ ಬಿಡಿಸ್ತಾರೆ ಆ ರೀತಿಯಲ್ಲಿ. ಪ್ರಕರ್ಷೇಣ ಜಾರಂತೀತಿ ಪ್ರಜ್ಞಾ, ಅಂದರೆ ಪ್ರಜ್ಞರ ವಾದವಲ್ಲವಿದು, ಪ್ರಜ್ಞರ ವಾದವಲ್ಲ. ಪ್ರಜ್ಞರು ಅಂದರೆ ಯಾರು?